ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ 89.6 FM. ಕನಸುಗಳ ದಿಟ್ಟ ಹೆಜ್ಜೆ, ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.
ಮನಸ 89.6 FM ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನಾ. ನಮ್ಮ ರೇಡಿಯೋ ಮಾನಸ 89.6 FM ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಸೂಕ್ಷ್ಮ ಜೀವಶಾಸ್ತ್ರ ಅಧ್ಯಯನ ವಿಭಾಗದ ಅಧ್ಯಕ್ಷರು ಹಾಗೂ ಪ್ರಾಧ್ಯಾಪಕರು ಆದ ಪ್ರೊಫೆಸರ್ ಎಂ ವೈ ಶ್ರೀನಿವಾಸ್ ರವರು ನಮ್ಮ ಜೊತೆ ರೇಡಿಯೋ ಮಾನಸ 89.6 FM ಸಂವಾದ ಕಾರ್ಯಕ್ರಮದಲ್ಲಿ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಪ್ರೊಫೆಸರ್ ಎಂ ವೈ ಶ್ರೀನಿವಾಸ್ ರವರ ಕಿರು ಪರಿಚಯ ನಮ್ಮ ಎಲ್ಲ ರೇಡಿಯೋ ಮಾನಸ ಕೇಳುಗರಿಗಾಗಿ. ಇವರು ಮೈಕ್ರೋಬಿಯಲ್ ಡೈವರ್ಸಿಟಿ ಅಂಡ್ ಪ್ರಾಸ್ಪೆಕ್ಟಿಂಗ್, ಮೈಕಾಲಜಿ ಅಂಡ್ ಮೈಕೋಟಾಕ್ಸಿಕಾಲಜಿ, ಫುಡ್ ಮೈಕ್ರೋಬಯಾಲಜಿ ಅಂಡ್ ಪ್ರೋಬಯೋಟಿಕ್ಸ್ ಎಂಬ ವಿಷಯದಲ್ಲಿ ಪ್ರಾವೀಣ್ಯತೆ ಹೊಂದಿದ್ದು ಕಳೆದ 16 ವರ್ಷಗಳಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸೂಕ್ಷ್ಮ ಜೀವಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಬೋಧನೆ ಮಾಡುತ್ತಿರುವ ಇವರು ಸುಮಾರು 6 ಸಂಶೋಧನಾ ಸಹಾಯಕರುಗಳಿಗೆ ಪಿಎಚ್ಡಿ ಪದವಿಯನ್ನು ನೀಡಿದ್ದು ಇನ್ನೂ 7 ಸಂಶೋಧನಾ ಸಹಾಯಕರುಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಹಲವು ಪ್ರಾಜೆಕ್ಟ್ಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 101 ಅಧಿಕ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಮತ್ತು ಪ್ರಶಂಸೆಗಳು ಸಂದಿವೆ. ಅವುಗಳಲ್ಲಿ ಪ್ರಮುಖವಾದವು ಶಾಸ್ತ್ರಿ ಇಂಡೋ ಕೆನಡಾ ಫೆಲೋಶಿಪ್ ಅವಾರ್ಡೆಡ್ ಬೈ ಶಾಸ್ತ್ರಿ ಇಂಡೋ ಕೆನಡಿಯನ್ ಇನ್ಸ್ಟಿಟ್ಯೂಟ್ MHRD, ಇಂಡಿಯಾ ಟು ವಿಸಿಟ್ ಯೂನಿವರ್ಸಿಟಿ ಆಫ್ ಒಟಾವಾ, ಒಟಾವಾ ಕೆನಡಾ. ರಾಮನ್ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಅವಾರ್ಡೆಡ್ ಬೈ UGC, ಇಂಡಿಯಾ ಟು ಕ್ಯಾರಿ ಔಟ್ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಇನ್ ಯೂನಿವರ್ಸಿಟಿ ಆಫ್ ಆರ್ಕೆನ್ಸಸ್, USA. QEP ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಅವಾರ್ಡ್ 2010, ಅವಾರ್ಡೆಡ್ ಬೈ ದ ಕೆನ್ನೆಸಾ ಸ್ಟೇಟ್ ಯೂನಿವರ್ಸಿಟಿ ಕೆನ್ನೆಸಾ, ಜಿಯಾರ್ಜಿಯಾ, USA, ಇನ್ ದ ರೆಕಗ್ನಿಷನ್ ಆಫ್ ಇಂಡೋ US ರಿಸರ್ಚ್ ಕೊಲಾಬರೇಷನ್. ಯಂಗ್ ಸೈಂಟಿಸ್ಟ್ ಅವಾರ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ನ್ಯೂ ಡೆಲ್ಲಿ, ಇಂಡಿಯಾ. ಕಂಪೋಸಿಷನ್ ಅಂಡ್ ಮೆಥಡ್ ಫಾರ್ ಬಯೋಡಿಗ್ರೇಷನ್ ಆಫ್ ಕೆಮಿಕಲ್ಸ್ ಅಂಡ್ ಅಪ್ಲಿಕೇಶನ್ಸ್ ಎಂಬ ವಿಷಯಕ್ಕೆ ಪೇಟೆಂಟ್ ಸಹ ಪಡೆದಿರುವ ಪ್ರೊಫೆಸರ್ ಎಂ ವೈ ಶ್ರೀನಿವಾಸ್ ಸರ್ ಅವರು ಇಂದು ನಮ್ಮ ರೇಡಿಯೋ ಮಾನಸ 89.6 FM ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಸರ್, ಮೊದಲಿಗೆ ನಿಮ್ಮ ಈ ವಿಭಾಗ ಏನಿದೆ, ಸೂಕ್ಷ್ಮ ಜೀವಶಾಸ್ತ್ರ ಅಧ್ಯಯನ ವಿಭಾಗ ಅನ್ನೋದು ಹೇಗೆ ಬೆಳೆದು ಬಂತು ಅನ್ನೋದನ್ನ ನಮ್ಮ ರೇಡಿಯೋ ಮನಸ ಕೇಳೋದಕ್ಕೆ ತಿಳಿಸ್ಕೊಡ್ತೀರಾ?
ಖಂಡಿತವಾಗುವ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಆದರೆ ನಮ್ಮ ವಿಭಾಗ ಕೆಲವೇ ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಈ ಅಧ್ಯಯನ ವಿಭಾಗ ಸುಮಾರು 1992 ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಸೂಕ್ಷ್ಮ ಜೀವಶಾಸ್ತ್ರದ ಬಗ್ಗೆ ಒಂದು ಚಿಂತನೆ ಮಾಡ್ತಾರೆ. ಈ ಒಂದು ಕ್ರೆಡಿಟ್ಟು ಅವತ್ತಿನ ಪ್ರಾಧ್ಯಾಪಕರುಗಳಾದ ಶಂಕರ್ ಭಟ್ ಇರ್ಬೋದು, ಪ್ರೊಫೆಸರ್ ಶಂಕರ್ ಭಟ್ ಸರ್ ಇರ್ಬೋದು, ಪ್ರೊಫೆಸರ್ KA ರವೀಶ್ ಅವರಿರ್ಬೋದು, ಪ್ರೊಫೆಸರ್ GR ಜನಾರ್ದನ್ ಅವರಿರ್ಬೋದು, ಹೀಗೆ ಹಲವಾರು ಪ್ರಾಧ್ಯಾಪಕರು ಒಟ್ಟಿಗೆ ಕೂತ್ಕೊಂಡು ಅವತ್ತಿನ ದಿನದಲ್ಲಿ ನಮ್ಮ ಅಧ್ಯಯನ ವಿಭಾಗದ ಬಗ್ಗೆ ಒಂದು ಚರ್ಚೆ ಮಾಡಿ ಅವರ ಅಧ್ಯಯನ ವಿಭಾಗದಲ್ಲಿರುವಂತಹ ಒಂದು ಕೊಠಡಿಯನ್ನು ನಮ್ಮ ಅಧ್ಯಯನ ವಿಭಾಗಕ್ಕೆ ಕೊಟ್ಟು ಸಣ್ಣದಾಗಿ 1992 ಶುರು ಮಾಡ್ತಾರೆ. ಸರಿಸುಮಾರು ಒಂದು 7 ವರ್ಷ ಮುಗಿದಾದ್ಮೇಲಿದ್ದ ವಿಶ್ವವಿದ್ಯಾನಿಲಯದಿಂದ ಈ ಒಂದು ಅಧ್ಯಯನ ವಿಭಾಗಕ್ಕೆ ಒಂದು ಸೆಕ್ಷನ್ ಆಗಿ ಕೊಡ್ತಾರೆ. ಸೊ ಅವತ್ತಿನ ಕಾಲದಲ್ಲಿ ಬೆಳಿಗ್ಗೆ 7 ಕ್ಲಾಸಸ್ ಶುರುವಾಗ್ತಾ ಇರುತ್ತೆ. ಕಾರಣ ಅಂದರೆ ಒಂದೇ ಒಂದು ಟೀಚಿಂಗ್ ರೂಮ್ ಇರುತ್ತೆ, ಒಂದು ಲ್ಯಾಬೊರೇಟರಿ ರೂಮ್ ಇರುತ್ತೆ, ಒಂದು ಆಫೀಸ್ ಇರುತ್ತೆ. ಯಾರು ಪರ್ಮನೆಂಟ್ ಫ್ಯಾಕಲ್ಟಿಗಳು ಇರಲ್ಲ ನಮ್ಮ ವಿಭಾಗಕ್ಕೆ. ಸೊ ಅಂತಹ ಒಂದು ಸ್ಥಿತಿಯಿಂದ ನಮ್ಮ ವಿಶ್ವವಿದ್ಯಾನಿಲಯದ ಹಲವಾರು ಪ್ರಖ್ಯಾತ ಪ್ರಾಧ್ಯಾಪಕರು, ಲೈಕ್ ಪ್ರಾಣಿಶಾಸ್ತ್ರದಿಂದ ಇರ್ಬೋದು, ಬಯೋಕೆಮಿಸ್ಟ್ರಿಯಿಂದ ಇರ್ಬೋದು, ಬಯೋಟೆಕ್ನಾಲಜಿಯಿಂದ ಇರ್ಬೋದು, ಮತ್ತು ಅವತ್ತು CFTRI ಸೈಂಟಿಸ್ಟ್ಗಳಾಗಿರ್ಬೋದು, DFRL ಸೈಂಟಿಸ್ಟ್ಗಳಾಗಿರ್ಬೋದು, ಅವರೆಲ್ರಿಗೂ ಈ ಸೂಕ್ಷ್ಮ ಜೀವಶಾಸ್ತ್ರ ಅನ್ನೋ ಒಂದು ಸಬ್ಜೆಕ್ಟ್ನ ಬೆಳೆಸಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅವರೆಲ್ಲರೂ ಬಂದು ಇಲ್ಲಿ ವಿಶ್ವವಿದ್ಯಾನಿಲಯದ ಭಾಗವಾಗಿರುವ ಮೈಕ್ರೋಬಯಾಲಜಿ ಒಂದು ಸಬ್ಜೆಕ್ಟ್ಗೆ ಬಂದು ಪಾಠ ಮಾಡಿ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿ ಹಾಗೆ ಈ ಡಿಪಾರ್ಟ್ಮೆಂಟು ಒಂದು ಸೆಕ್ಷನ್ನಾಗಿ ಕನ್ವರ್ಟ್ ಆಗುತ್ತೆ. ಅದಾಗಿ ಸರಿಸುಮಾರು ಮತ್ತೆ ಒಂದು 9 ವರ್ಷಕ್ಕೆ ನಮ್ಮ ವಿಭಾಗವು ಒಂದು ಡಿಪಾರ್ಟ್ಮೆಂಟಲ್ ಸ್ಟೇಟಸ್ ಅಂತ ಸಿಕ್ಕುತ್ತೆ. ಇದು 2008. ಸೊ ಅಂದಿನ ಅಧ್ಯಕ್ಷರಾದಂಥ ಪ್ರೊಫೆಸರ್ ವಿ ರವಿಶಂಕರ್ ರೈ ಅವರು ಒಂದು ಮೇಜರ್ ಕೊಡುಗೆ ಇದೆ ಇದಕ್ಕೆ. ಸೊ ಇಂತಹ ಸಮಯದಲ್ಲಿ ನಮ್ಮ ವಿಭಾಗವು ಸಸ್ಯಶಾಸ್ತ್ರದಿಂದ ಒಂದು ಪ್ರತ್ಯೇಕ ಬಿಲ್ಡಿಂಗ್ ಕೊಟ್ಟು ಒಂದು ಪ್ರತ್ಯೇಕ ಅಧ್ಯಯನ ವಿಭಾಗವಾಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ನಾವು ಈ SBM ಬ್ಯಾಂಕ್ ಇದೆ, ಅದರ ಹಿಂದೆ ಕೆಮಿಸ್ಟ್ರಿ ಮುಂದೆ ಒಂದು ಜಾಗದಲ್ಲಿ ನಮ್ಮ ಅಧ್ಯಯನ ವಿಭಾಗ ಇದೆ. ಸೊ ಇಷ್ಟು ಬೆಳೀಲಿಕ್ಕೆ ಹಿಂದಿನ ಅನೇಕ ಪ್ರೊಫೆಸರ್ಗಳ ಒಂದು ಕೊಡುಗೆ ಭಾರಿಯಾಗಿರುತ್ತದೆ. ಅವ್ರನ್ನೆಲ್ಲರನ್ನೂ ಈ ಒಂದು ಸಮಯದಲ್ಲಿ ನಾನು ನೆನೆಸ್ಕೊಳ್ಳೋಕೆ ತುಂಬ ಇಷ್ಟಪಡ್ತೀನಿ ನಾನು.
ಓಕೆ ಸರ್. ಸರ್, ನೀವೀಗ ಹೇಳಿದ್ರಿ ಹೇಗೆಲ್ಲ ಬೆಳೆದು ಬಂದಿದೆ ಅಂತ. ಅಂದರೆ ನೀವು ಇಷ್ಟು ಒಂದು ಒಂದಷ್ಟು ಕಷ್ಟಪಟ್ಟೆ ನೀವು ಒಂದು ಡಿಪಾರ್ಟ್ಮೆಂಟ್ ಮಾಡಿದ್ದೀರಾ, ಆ ಥರ ಏನಾದರೂ ಹೇಳಬಹುದು? ಹೇಳಿದ್ರೆ ತಪ್ಪಾಗತ್ತಾ?
ಇಲ್ಲ ಇಲ್ಲ, ಖಂಡಿತವಾಗೂ. ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಒಂದು ಅಧ್ಯಯನ ವಿಭಾಗವನ್ನು ಕಟ್ಟಬೇಕಾದ್ರೆ ಸುಮಾರು ಜನ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಒಂದು ಕಷ್ಟದಲ್ಲೇ ಬೆಳೆದು ಬಂದಿದೆ ಆಕ್ಚುಲಿ.
ಹೌದು. ಈಗ ನನ್ನ ಏನಂದ್ರೆ ನಿಮ್ಗೆ ಅಷ್ಟೆಲ್ಲಾ ಕಷ್ಟ ನೋಡಿ ನೀವು ಬಂದಿದ್ದೀರಾ, ಈಗ ನಿಮ್ಮ ಮುಂದೆ ಇವಾಗ ಈ ವಿಭಾಗದ ಪ್ರಾಮುಖ್ಯತೆ ಆಗಿರ್ಬೋದು, ಉಪಯೋಗಗಳು ಏನೇನಿದೆ, ಅಂಡ್ ಇದನ್ನ ನೀವು ಈಗ ಹೇಗೆ ಆ ಕಷ್ಟಗಳನ್ನ ಎದುರಿಸ್ಕೊಂಡು ನೀವು ಹೇಗೆ ಬಂದ್ರಿ ಅನ್ನೋದನ್ನ ನಮ್ಮ ರೇಡಿಯೋ ಮನಸ್ಸ ಕೇಳುಗರಿಗೆ ತಿಳಿಸ್ಕೊಡಿ.
ಖಂಡಿತವಾಗೂ. ಸೂಕ್ಷ್ಮ ಜೀವ ಅಧ್ಯಯನ ವಿಭಾಗ ಒಂದು ಪ್ರಮುಖವಾದ ವಿಭಾಗ ಅಂತ ನನ್ನ ಒಂದು ಅನಿಸಿಕೆ. ಕಾರಣ, ಈ ಸೂಕ್ಷ್ಮ ಜೀವಿಗಳು ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಕಡೆಗೂ ಇದೆ.
ಹೌದು.
ಅದಿಲ್ಲದೆ ಇರೋ ಜಾಗನ ಹೇಳಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದು ಸಮಯದಲ್ಲಿ ಇಲ್ಲಿಲ್ಲ ಅಂತ ಹೇಳಿದ್ರೆ ವಿತಿನ್ ನೋ ಟೈಮ್ ಅಲ್ಲಿಗೆ ಸೂಕ್ಷ್ಮ ಜೀವಿಗಳು ಬಂದ್ಬಿಡ್ತವೆ ಆಕ್ಚುಲಾಗೆ. ಅದರಲ್ಲೂ ನಿಮಗೆ ಗೊತ್ತಿರ್ಬೋದು, ಈ COVID-19 ಪ್ಯಾಂಡಮಿಕ್ ಆದ್ಮೇಲಂತೂ ಪ್ರತಿಯೊಂದು ಸೂಕ್ಷ್ಮ ಜೀವಿಗಳಿಗೆ ಪ್ರಾಮುಖ್ಯತೆ ಬಂದಿದೆ. ಸೊ ಪ್ರಾಮುಖ್ಯತೆ ಅಂತಂದ ತಕ್ಷಣ ಜನಗಳಲ್ಲಿ ಏನನ್ನೋ ಒಂದು ಭಾವನೆ ಇದೆ ಅಂತಂದರೆ, ಮೈಕ್ರೋ ಆರ್ಗ್ಯಾನಿಸಮ್ ಅಂತಂದರೆ ಒಂದು ರೋಗ ಕಾಸ್ ಮಾಡೋ ಅಂಥ ಒಂದು ಜೀವಿ ಅನ್ನೋ ಒಂಥರ ಇದೆ. ಅವರೆಲ್ಲರೂ ತಿಳ್ಕೊತಾ ಇರ್ತಾರೆ ಸೂಕ್ಷ್ಮ ಜೀವಿಗಳು ಅಂತಂದ್ರೆ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ ಅಂತ. ಆದರೆ ವಿಥೌಟ್ ಮೈಕ್ರೋ ಆರ್ಗ್ಯಾನಿಸಮ್ ನಾವು ಯಾವ ಜೀವಿಗಳ ಉಳುವಿಕೆಯನ್ನು ನಾವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಒಂದು ಕ್ಷಣ ಸೂಕ್ಷ್ಮ ಜೀವ ಕಣಗಳಿಲ್ಲ ಅಂತಂದ್ರೆ, ಜೀವಿಗಳಿಲ್ಲ ಅಂತಂದ್ರೆ ಈ ಪ್ರಪಂಚ ನಿಂತು ಹೋಗುತ್ತೆ. ಅಂಥ ಒಂದು ಇಂಪಾರ್ಟೆನ್ಸ್ ಇರೋ ಆರ್ಗ್ಯಾನಿಸಮ್ಗೆ ಒಂದು ಪ್ರತ್ಯೇಕ ವಿಭಾಗ ಅವಶ್ಯಕತೆ ತುಂಬ ಇರುತ್ತೆ. ಸೊ ನಮ್ಮ ವಿಭಾಗದಲ್ಲೂ ಈ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ಈ ನಮ್ಮ ಪಾಠ ಪ್ರವಚನಗಳ ಕಾರ್ಯಕ್ಕಾಗಿ ಸುಮಾರು ವಿಭಾಗಗಳನ್ನು ಮಾಡಿದ್ದೀವಿ ನಾವು. ಲೈಕ್ ಇವಾಗ ಸೂಕ್ಷ್ಮ ಜೀವಿಗಳು ತುಂಬ ಉಪಯುಕ್ತತೆ ಕಂಡು ಫುಡ್ಡಲ್ಲಿ, ನಾವು ತಿನ್ನುವಂಥ ಆಹಾರದಲ್ಲಿ ಮೈಕ್ರೋಬ್ಸಿಂದ ಆಗೋಂಥ ಉಪಯೋಗಗಳು ಮತ್ತು ಅದರಿಂದ ಆಗೋ ಅನಾನುಕೂಲಗಳು, ಅದೇ ರೀತಿ ಕೈಗಾರಿಕೆಯಲ್ಲಾಗುವಂಥ ಉಪಯೋಗಗಳು ಮತ್ತು ಅನಾನುಕೂಲಗಳು, ಅದೇ ರೀತಿ ಕೃಷಿಯಲ್ಲಾಗುವಂಥ ಉಪಯೋಗಗಳು ಮತ್ತು ಅದರಿಂದ ಆಗುವ ಪ್ರಾಬ್ಲಮ್ಗಳು. ಸೊ ಈ ರೀತಿ ನಾವು ಸುಮಾರು ಭಾಗಗಳಲ್ಲಿ ನಮ್ಮ ಸೂಕ್ಷ್ಮ ಜೀವಶಾಸ್ತ್ರವನ್ನು ಅಧ್ಯಯನ ವಿಭಾಗವನ್ನು ವಿಂಗಡಣೆ ಮಾಡಿ ನಾವು ವಿದ್ಯಾರ್ಥಿಗಳಿಗೆ ಪರಿಚಯಿಸ್ತಾ ಇದ್ವಿ.
ಓಕೆ ಸರ್. ಸರ್, ನೀವೇ ಈಗ COVID-19 ಬಗ್ಗೆ ಮಾತಾಡಿದ್ರಿಂದ ನಂಗೆ ನಿಮ್ನ ಒಂದು ಕ್ವಶನ್ ಕೇಳಬೇಕು ಅಂತ ಅನಿಸ್ತಾ ಇದೆ.
ಖಂಡಿತವಾಗೂ.
ಈ ಪ್ಯಾಂಡಮಿಕ್ ಟೈಮಲ್ಲಿ ನೀವು ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದೀರಾ ಅಂತ ಕೇಳ್ಪಟ್ಟಿದೀವಿ, ಅದ್ರ ಬಗ್ಗೆ ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ ಒಂದು ವಿವರಣೆ ಕೊಡ್ಬೋದಾ?
ಖಂಡಿತವಾಗೂ. ಆಕ್ಚುಲಿ ಇದು ತುಂಬಾ ಒಳ್ಳೆ ಒಂದು ಪ್ರಶ್ನೆ ಅನ್ಸುತ್ತೆ ನನಗೆ ಕೀರ್ತನ. ಕಾರಣ ಅಂದ್ರೆ, ಈ COVID-19 ಬಂದಂತ ಕಾಲದಲ್ಲಿ ಎಲ್ಲ ಜನಗಳಿಗೆ ಒಂದು ಭಯ, ಮತ್ತೆ ಈ ಇನ್ಫಾರ್ಮೇಶನ್ಗಳು ಸಿಕ್ಕಂತಹ ಪರಿ ವಿಧವಿಧವಾದ ಒಂದು ಇನ್ಫಾರ್ಮೇಶನ್ನು, ಇದು ಒಳ್ಳೇದೋ ಕೆಟ್ಟದ್ದೋ, ನಾವು ಬದುಕ್ತವೋ ಬದುಕಲ್ವೋ, ಈ ಪ್ರಪಂಚ ಇರುತ್ತೋ ಇರಲ್ಲೋ ಅನ್ನೋ ತರಹ ಒಂದು ಭಾವನೆ ಒಂದು ಸಾಮಾನ್ಯ ಜನರಲ್ಲೆಲ್ಲ ಬಂದು ಹೋಗಿತ್ತು. ಆ್ಯಕ್ಚುಲಾಗಿ ನನ್ನ ಮುಖಾಂತರ ಹೇಳಬೇಕು ಅಂತಂದ್ರೆ, ಈ COVID-19 ಅನ್ನೋದು ಒನ್ ಆಫ್ ದಿ ವೀಕೆಸ್ಟ್ ವೈರಸ್. ಇದಕ್ಕಿಂತ ತುಂಬಾ ಸ್ಟ್ರಾಂಗ್ ವೈರಸ್ಸು ಸುಮಾರಿದ್ದಾವೆ. ಸೊ ಅದ್ರ ಬಗ್ಗೆ ಯಾವುದೇ ವಿಧವಾದ ಚಿಂತನೆ ನಡೀತಾ ಇಲ್ಲ. ಆ್ಯಕ್ಚುಲಾಗಿ ಇದರಲ್ಲಿ ಒಂದು ಮಾರ್ಟಾಲಿಟಿ ರೇಟ್ ಅಂದರೆ ಜನಗಳು ಸತ್ತಿದ್ದನ್ನು ತಗೊಂಡ್ರೆ ಲೆಸ್ ದ್ಯಾನ್ 1% ಇದೆ. ಆ್ಯಕ್ಚುಲಾಗಿ ಕೋವಿಡ್ ವೈರಸ್ಸಿಂದ ಸಾಯಲಿಲ್ಲ, ಅದರಿಂದ ಅಸೋಸಿಯೇಟ್ ಆಗಿರೋ ಬೇರೆ ಬೇರೆ ಡಿಸೀಸಿಂದ ಜನ ಸತ್ರು. ಇದನ್ನು ತಿಳ್ಕೊಳ್ಳದೆ ಸುಮಾರು ವಿಧ ವಿಧವಾಗಿ ಚರ್ಚೆಗಳು ಆರಂಭ ಆಯಿತು. ಸೊ ಅಂಥ ಸಮಯದಲ್ಲಿ ನಮ್ಮ ಅಧ್ಯಯನ ವಿಭಾಗದಿಂದ ಇದರ ಬಗ್ಗೆ ನಿಜವಾದ ಸತ್ಯಾಂಶಗಳನ್ನು ಜನರಲ್ಲಿ ಜಾಗೃತಿ ಮಾಡೋಕ್ಕೋಸ್ಕರ ಸುಮಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ. ಆ್ಯಕ್ಚುಲಾಗಿ ನಮ್ಮ ವಿದ್ಯಾರ್ಥಿಗಳಿರ್ಬೋದು, ನಮ್ಮ ವಿಭಾಗದ ಅಧ್ಯಾಪಕರಿರ್ಬೋದು, ಮತ್ತು ನಮ್ಮದೇ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಸವರಾಜ್ ಅವರಿರ್ಬೋದು, ಮತ್ತು ಅವರ ಒಂದು ಸಹಚರರಿರ್ಬೋದು, ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಮನಸಗಂಗೋತ್ರಿಯಲ್ಲಿರುವಂತಹ ಹೇಮಾ ಮೇಡಮ್ ಇರ್ಬೋದು. ಸೊ ಇವರೆಲ್ಲರೂ ಒಂದಾಗಿ ಸುಮಾರು ಸಾರ್ವಜನಿಕರಲ್ಲಿ ಈ COVID-19 ಬಗ್ಗೆ ಒಂದು ಪರಿಚಯ ನೀಡಿ, ಇದ್ರ ಬಗ್ಗೆ ತುಂಬ ಭಯ ಪಡಬೇಡಿ, ನೀವು ಯಾವುದೇ ವಿಧವಾದ ಒಂದು ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್, ನಾವು ಪ್ಯಾಥೋಜನ್ಸ್ ಅಂತಂತೀವಿ, ಅದರಿಂದ ನೀವು ಹೇಗೆ ದೂರ ಇರಬೇಕು, ನೀವು ಅನುಸರಿಸಬೇಕಾದ ಕ್ರಮಗಳೇನು, ಈ ಥರ ಒಂದು ಹಲವಾರು ಕಾರ್ಯಕ್ರಮ ಬಂತು. ಅದು ಮುಗಿದ ಮೇಲೆ ದ ಮೇಜರ್ ಟಾಸ್ ನಮ್ಮ ಎದುರಿಗಿದ್ದಿದ್ದು ವ್ಯಾಕ್ಸಿನೇಷನ್. ಈ ವ್ಯಾಕ್ಸಿನೇಷನ್ ಪ್ರೋಗ್ರಾಮು ಯಾವ ರೀತಿ ಒಂದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಯಿತು ಅಂದರೆ, ಎಲ್ಲ ವಿಶ್ವವಿದ್ಯಾನಿಲಯದ ಎಲ್ಲ ವಿದ್ಯಾರ್ಥಿಗಳಿಗೂ, ಅಧ್ಯಾಪಕೇತರ ವೃಂದದವ್ರಿಗೂ, ಸಿಬ್ಬಂದಿಗಳಿಗೂ ಕಂಪಲ್ಸರಿಯಾಗಿ ವ್ಯಾಕ್ಸಿನೇಷನ್ ಕೊಡಲೇಬೇಕಾಗಿ ಅಂತ ಬಂತು. ವ್ಯಾಕ್ಸಿನೇಷನ್ ಬಗ್ಗೆ ಸುಮಾರು ಜನಗಳಿಗೆ ಸುಮಾರು ತರಹದ ಅಭಿಪ್ರಾಯ ಇತ್ತು. ಒಂದಷ್ಟು ಜನ ಹೇಳ್ತಾ ಇದ್ರು ತಗೊಳ್ಳೇಬಾರ್ದು ಅಂತ, ಇನ್ನೊಂದಷ್ಟು ಜನ ಹೇಳ್ತಾ ಇದ್ರು ಎಲ್ಲರೂ ತಗೊಳ್ಳಿ ಆಮೇಲೆ ತಗೊಳ್ಳೋಣ ಅಂತ, ಇನ್ನೊಂದಷ್ಟು ಜನ ಹೇಳ್ತಾ ಇದ್ರು ನಮಗೆ ಬೇಕೇ ಬೇಕು ಅಂತ ಮುಗಿಬೀಳೋರು ಒಂದಷ್ಟು ಜನ ಇದ್ರು. ಸೊ ಇಂತಹ ಟೈಮಲ್ಲಿ ನಮ್ಮ ವಿಭಾಗದಿಂದ ನಾವು ಈ ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಲು ಒಂದಷ್ಟು ಕಷ್ಟಪಟ್ಟಿದ್ದೇವೆ. ಆ್ಯಕ್ಚುಲಾಗಿ ನಾನು ವಿಶ್ವವಿದ್ಯಾನಿಲಯ ನೀಡಿದಂತಹ ಒಂದು ವ್ಯಾಕ್ಸಿನೇಷನ್ ನೋಡಲ್ ಅಧಿಕಾರಿಯಾಗಿ ಪ್ರತಿದಿನ ವ್ಯಾಕ್ಸಿನೇಷನ್ ಅಭಾವ ಜಾಸ್ತಿ ಇತ್ತು, ಬಂದಂತಹ ವ್ಯಾಕ್ಸಿನ್ಗಳನ್ನ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗೋದು ನೋಡ್ಕೋಬೇಕಾಗಿತ್ತು, ಸಾರ್ವಜನಿಕರಿಗೂ ಇಲ್ಲಿ ವ್ಯಾಕ್ಸಿನೇಷನ್ ಸಿಕ್ಕುತ್ತೆ ಅಂತ ಅವರೆಲ್ಲ ವಿಶ್ವವಿದ್ಯಾನಿಲಯಕ್ಕೆ ಬರ್ತಾ ಇದ್ರು, ನಾವು ಅವ್ರನ್ನ ಬರಬೇಡಿ ಅಂತ ಹೇಳೋ ಸ್ಟೇಜಲ್ಲಿ ಇರಲಿಲ್ಲ. ನಾವು ಆ್ಯಕ್ಚುಲಾಗಿ ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕಡ್ಡಾಯವಾಗಿ ಹೇಳೋ ಸ್ಟೇಜಲ್ಲಿ ಇರಲಿಲ್ಲ ನಾವು, ಯಾಕೆಂದರೆ ಇದೊಂದು ಲೈಫ್ ಸೇವಿಂಗ್ ಡ್ರಗ್ ಆಗಿತ್ತು. ಸೊ ಅಂಥ ಸಮಯದಲ್ಲಿ ನಮ್ಮ ವಿಭಾಗದಿಂದ ಒಂದಷ್ಟು ಅಲ್ಪ ಕಾಣಿಕೆಯನ್ನು ಮಾಡಿದ್ವಿ ಅಂತ ಹೇಳೋಕ್ಕೆ ನಾನು ಇಚ್ಛಪಡ್ತೇನೆ. ಆ್ಯಕ್ಚುಲಾಗಿ
ಈ ವಿಷಯ ಕೇಳಿ ನಮಗೂ ಬಹಳ ಹೆಮ್ಮೆ ಅಂತ ಅನಿಸ್ತಾ ಇದೆ ಸರ್. ಸರ್, ನಿಮ್ಮ ವಿಭಾಗದಲ್ಲಿ ಈಗ ಯಾವುದೆಲ್ಲ ಸಂಶೋಧನಾ ಕಾರ್ಯಗಳು ನಡೆದಿದೆ ಅನ್ನೋದ್ರ ಬಗ್ಗೆ ನಮಗೆ ವಿವರಣೆ ಕೊಡ್ತೀರಾ?
ತುಂಬ ಪ್ರಮುಖವಾದ ಒಂದು ಭಾಗ ಇದೆ. ಆ್ಯಕ್ಚುಲಾಗಿ ವಿಭಾಗದ ಮಟ್ಟದಲ್ಲಿ ನಡೆಯುವಂತಹ ಸಂಶೋಧನೆ, ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಈ ಒಂದು ಸೂಕ್ಷ್ಮ ಜೀವಶಾಸ್ತ್ರ ಅನ್ನೋ ಒಂದು ಅಧ್ಯಯನ ವಿಭಾಗವನ್ನು ಕಟ್ಟಿದಂತಹ ಪ್ರೊಫೆಸರ್ ಶಂಕರ ಭಟ್ರವರು ಅಂದಿನ ಕಾಲದಲ್ಲಿ ಒಂದು ಮಹತ್ವದ ಒಂದು ಕೊಡುಗೆಯನ್ನು ನೀಡಿದ್ರು. ನೀವೆಲ್ಲರೂ ನೋಡಿರ್ತೀರ ಬೇವಿನ ಮರ, ಬೇವಿನ ಮರಕ್ಕೆ ಆಲ್ಮೋಸ್ಟ್ ಎಲ್ಲ ಬೇವಿನ ಮರಕ್ಕೂ ಒಂದು ರೋಗ ಇದೆ, ಡೈಬ್ಯಾಕ್ ಡಿಸೀಸ್ ಆಫ್ ನೀಮ್ ಅಂತ. ನೀವು ಯಾವುದೇ ವಿಧವಾದ ಬೇವಿನ ಮರ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಮೇಲ್ಗಡೆ ಚಿಗರೆಲ್ಲ ಒಣಗಿರುತ್ತೆ ಆ್ಯಕ್ಚುಲಾಗಿ. ಸೊ ಅಂಥ ಬೇವಿನ ಮರ ನಾವು ಹೇಳ್ತೀವಿ ಡಾಕ್ಟರ್ ಅಂತ, ಯಾಕೆಂದರೆ ಬೇವಿನ ಮರದಲ್ಲಿ ಸುಮಾರು ಒಳ್ಳೆ ಅಂಶಗಳಿದೆ ಆ್ಯಕ್ಚುಲಾಗಿ, ಅದನ್ನು ನಾವು ಔಷಧೀಯ ಸಸ್ಯವಾಗಿ ಉಪಯೋಗ ಮಾಡ್ಕೋತೀವಿ. ಸೊ ಇಟ್ ದ ಡಾಕ್ಟರ್ ಹ್ಯಾಸ್ ಬಿಕಮ್ ಪೇಷಂಟ್. ಸೊ ಅದನ್ನು ಮೊದಲನೇದಾಗಿ ಶಂಕರ್ ಭಟ್ ಅವರು ಆ ರೋಗಕ್ಕೆ ಪ್ರಮುಖ ಸೂಕ್ಷ್ಮಜೀವಿ ಯಾವುದು, ಇದನ್ನು ಕಾಸ್ ಮಾಡ್ತಾ ಇದೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಮಹತ್ವದ ಕೊಡುಗೆಯನ್ನು ಶಂಕರ್ ಭಟ್ ಅವ್ರು ನೀಡಿದ್ರು. ಅದಾದ್ಮೇಲಿದ್ದ ಕೆ ಎ ರವೀಶ್ ಅವರಿರ್ಬೋದು, ಜನಾರ್ದನ್ ಅವರಿರ್ಬೋದು, ಇವರಿಬ್ಬರು ವಿಧ ವಿಧವಾದ ಬೇರೆ ಬೇರೆಯಾದ ಸೂಕ್ಷ್ಮ ಜೀವಿಗಳನ್ನು ಐಸೋಲೇಟ್ ಮಾಡಿ ಅವುಗಳನ್ನು ಕ್ಯಾರೆಕ್ಟರೈಸ್ ಮಾಡಿ ಅದರಿಂದ ಆಗೋ ಉಪಯೋಗಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಪ್ರಸ್ತುತವಾಗಿ ನಮ್ಮ ವಿಭಾಗದಲ್ಲಿ ಈಗ 3 ಜನ ಇದ್ದೇವೆ. 2 ರೀಸೆಂಟಾಗಿ ರಿಟೈರ್ಡ್ ಆದರು, ಅವರಿಬ್ಬರು ಬಗ್ಗೆನೂ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆ್ಯಕ್ಚುಲಾಗಿ ಮೊದಲೇದಾಗಿ ವಿ ರವಿಶಂಕರ್ ರೈ ಅವರು ಇರ್ಬೋದು, ಅವರು ನಮ್ಮ ವಿಭಾಗದಲ್ಲಿ ಎಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ಮೈಕ್ರೋಬಯಾಲಜಿಲಿ ಅವರು ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ರು. ಆ್ಯಕ್ಚುಲಾಗಿ ಅವ್ರದ್ದು ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಆ್ಯಂಟಿಬಯೋಟಿಕ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾನ ಒಂದಷ್ಟನ್ನು ಕ್ಯಾರೆಕ್ಟರೈಸ್ ಮಾಡಿದ್ರು, ಮತ್ತು ನ್ಯಾನೋ ಪಾರ್ಟಿಕಲ್ಸ್ನ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯೂಸ್ ಮಾಡ್ಕೊಂಡು ಸಿಂಥಸೈಸ್ ಮಾಡಿ ಅದರದ್ದು ಆಗಂಥ ಉಪಯೋಗಗಳನ್ನ ತೋರಿಸ್ಕೊಟ್ರು. ಮತ್ತು ಎರಡನೇದಾಗಿ ಇತ್ತೀಚೆಗಷ್ಟೇ ನಿವೃತ್ತಿ ಹೊಂದಂತಹ ಲಕ್ಷ್ಮೀದೇವಿ ಮೇಡಮ್ ಅವರು, ಅವರೂ ಹಲವಾರು ವರ್ಷಗಳಿಂದ ಮೈಕ್ರೋಬಯಾಲಜಿ ಅಧ್ಯಯನ ವಿಭಾಗಕ್ಕೆ ದುಡಿದಿದ್ದಾರೆ, ಸಂಶೋಧನೆಯಲ್ಲೂ ಸುಮಾರು ಕೆಲಸ ಮಾಡಿದ್ದಾರೆ. ಅವರು ಮೇಜರಾಗಿ ಹೇಳಿದಂಥ ವಿಧ ವಿಧವಾದ ಮೆಡಿಸಿನಲ್ ಪ್ಲಾಂಟ್ಸ್ ಇರ್ಬೋದು, ಅಥವಾ ಅವರು ಒಂದು ಹ್ಯೂಮನ್ ಪ್ಯಾಥೋಜನ್ಸ್ ಮೇಲೆ, ಅದರಲ್ಲೂ ಡಯಾಬಿಟೀಸ್ ಅಸೋಸಿಯೇಟೆಡ್ ಪ್ಯಾಥೋಜನ್ಸ್ ಮೇಲೆ ಸುಮಾರು ಕೆಲಸ ಮಾಡಿದ್ರು, ಸುಮಾರು ಪಬ್ಲಿಕೇಷನ್ನು ಅದರಿಂದ ಮಾಡಿದ್ರು. ಮತ್ತು ಈಗಿರುವ 3 ಸಿಬ್ಬಂದಿಗಳು, ನಾನು ಮತ್ತು ಹಿರಿಯ ಪ್ರಾಧ್ಯಾಪಕರಾದ ಶುಭಾಗೋಪಾಲ್ರವರು ಮತ್ತು ಪ್ರೊಫೆಸರ್ ಎಸ್ ಸತೀಶ್ರವರು. ಶುಭಾಗೋಪಾಲ್ರವರು ಒಂದು ಮೇಜರ್ ಪ್ಯಾಥೋಜನ್ ಆದಂತಹ ಲಿಸ್ಟೀರಿಯಾ ಅನ್ನೋ ಒಂದು ಆರ್ಗ್ಯಾನಿಸಮ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಲಿಸ್ಟೀರಿಯಾಗೆ ಸಂಬಂಧಪಟ್ಟ ಸುಮಾರು ಬಗೆ ಬಗೆಯ ಪ್ರಾಬ್ಲಮ್ಸು ಮತ್ತು ಅದರ ಕಂಟ್ರೋಲಿಂಗ್ ಸ್ಟ್ರಾಟಜೀಸ್ನ ಇವರು ಡೆವಲಪ್ ಮಾಡಿದ್ದಾರೆ. ಮತ್ತೋರ್ವ ಪ್ರೊಫೆಸರ್ ಎಸ್ ಸತೀಶ್ರವರು ಮೊದಲಿನಿಂದಲೂ ಈ ಮೆಡಿಸಿನಲ್ ಪ್ಲಾಂಟ್ಸ್ ಔಷಧೀಯ ಸಸ್ಯಗಳನ್ನ ಯೂಸ್ ಮಾಡಿಕೊಂಡು ಅದರಿಂದ ಆಗುವಂತಹ ಉಪಯೋಗಗಳು, ಪ್ರಮುಖವಾಗಿ ಆ್ಯಂಟಿಮೈಕ್ರೋಬಿಯಲ್ ಏಜೆಂಟ್ಸ್ನ ಅವರು ತೋರಿಸಿದ್ದಾರೆ. ಮತ್ತು ಅವರು ಸಹ ಈ ಪ್ಲಾಂಟ್ಸ್ ಒಳಗೆ ಎಂಡೋಫೈಟ್ಸ್ ಅಂತ ಇರುತ್ತೆ, ಆ ಎಂಡೋಫೈಟ್ಸ್ನ ಐಸೋಲೇಟ್ ಮಾಡಿ ಅದನ್ನು ಕ್ಯಾರೆಕ್ಟರೈಸ್ ಮಾಡಿ ಅದರಿಂದ ಆಗೋ ಉಪಯೋಗಗಳನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಮತ್ತು ನನ್ನ ಒಂದು ಸಂಶೋಧನೆ ಬಗ್ಗೆ ಹೇಳಬೇಕು ಅಂದರೆ, ನೀವು ಈಗಾಗಲೇ ತಿಳಿಸಿದಂತೆ ನಾನು ಮೈಕಾಲಜಿ ಆಗಿರ್ಬೋದು, ಮೈಕೋಟಾಕ್ಸಿಕಾಲಜಿ ಆಗಿರ್ಬೋದು, ಫುಡ್ ಮೈಕ್ರೋಬಯಾಲಜಿ ಆಗಿರ್ಬೋದು, ಮತ್ತು ಪ್ರೋಬಯೋಟಿಕ್ಸ್ ಆಗಿರ್ಬೋದು, ನಾವು ತಿಂತರುವ ಒಂದು ಆಹಾರದಲ್ಲಿ ನಮ್ಮ ಕಣ್ಣಿಗೆ ಕಾಣದಂತಹ ಒಂದು ಮೈಕೋಟಾಕ್ಸಿನ್ ಅಂದರೆ ಒಂದು ಟಾಕ್ಸಿನ್ ಪ್ರೊಡ್ಯೂಸ್ಡ್ ಬೈ ಫಂಗೈ ಅದಿರುತ್ತೆ, ಅದು ಕ್ಯಾನ್ಸರ್ ಕಾಸಿಂಗ್ ಆಗಿರುತ್ತೆ, ಪಾಯ್ಸನ್ ಆಗಿರುತ್ತೆ. ಸೊ ಅದು ನಮಗೆ ಗೊತ್ತಿರಲ್ಲ, ಸೊ ಅದನ್ನು ಇದೆಯೋ ಇಲ್ವೋ ಅಂತ ನಾವೊಂದಷ್ಟು ಕೆಲಸ ಮಾಡಿದ್ವಿ. ಮತ್ತು ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾವು ಬೆನಿಫಿಷಿಯಲ್ ಆರ್ಗ್ಯಾನಿಸಮ್ ಆಗಿರುವಂತಹ ಪ್ರೊಬಯೋಟಿಕ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಡಿಗ್ರೇಡ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡಿ ಅದರದೊಂದು ಟಾಕ್ಸಿಜನಿಕ್ ನೇಚರ್ನ ತೆಗಿತಾ ಇದ್ದೀವಿ. ಸೊ ಇದು ಒಂದು ಓವರ್ಆಲ್ ವ್ಯೂ ನಮ್ಮ ವಿಭಾಗದಲ್ಲಿ ನಡೀತಿರುವಂತಹ ಒಂದು ಸಂಶೋಧನಾ ಕಾರ್ಯಗಳು.
ಬಹಳ ಖುಷಿಯಾಯಿತು ಸರ್ ನಿಮ್ಮ ಈ ಸಂಶೋಧನಾ ಕಾರ್ಯಗಳ ಬಗ್ಗೆ ಎಲ್ಲ ತಿಳ್ಕೊಂಡು. ಸರಿ, ಈಗ ಕೆಲವು ಸ್ಟೂಡೆಂಟ್ಸ್ಗೆ ಮೈಕ್ರೋಬಯಾಲಜಿ ಓದಬೇಕು ಅನ್ನೋ ಏಮಿರತ್ತೆ, ಅವರು ನಿಮ್ಮ ವಿಭಾಗಕ್ಕೆ ಸೇರ್ಕೋಬೇಕು ಅನ್ನೋದಾದರೆ ಏನೇನು ಮಾನದಂಡಗಳಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀರಾ?
ಓಕೆ ಓಕೆ, ಖಂಡಿತವಾಗೂ. ನಮ್ಮ ವಿಭಾಗದ ಪ್ರಾಮುಖ್ಯತೆ ಹೊಂದಿರುವ ಪ್ರಮುಖವಾದ ಏಮ್ ಅಂತಂದರೆ ನಾವು ವಿದ್ಯಾರ್ಥಿಗಳನ್ನು ಮೈಕ್ರೋಬಯಾಲಜಿಯತ್ತ ಅಟ್ರ್ಯಾಕ್ಟ್ ಮಾಡೋದು, ಆಸಕ್ತಿಯನ್ನು ಬೆಳೆಸೋದು ಆ್ಯಕ್ಚುಲಾಗಿ. ಸೊ ಯಾವುದೇ ವಿದ್ಯಾರ್ಥಿ ನಮ್ಮ ವಿಭಾಗದಲ್ಲಿ ಅಧ್ಯಯನ ಮಾಡಬೇಕು ಅಂತಂದರೆ ಅವನ ಬ್ಯಾಚುಲರ್ ಡಿಗ್ರೀಲಿ ಕಂಪಲ್ಸರಿಯಾಗಿ ಮೈಕ್ರೋಬಯಾಲಜಿನ ಒಂದು ಸಬ್ಜೆಕ್ಟಾಗಿ ತಗೊಂಡು ಓದಿರಬೇಕು. ಮೈಕ್ರೋಬಯಾಲಜಿ ಓದಿಲ್ಲದೆ ಆದರೆ ಅವರಿಗೆ ನಾವು ನಮ್ಮ ವಿಭಾಗದಲ್ಲಿ ಎಲಿಜಿಬಲ್ ಇರೋದಿಲ್ಲ. ಸೊ ಕಂಪಲ್ಸರಿಯಾಗಿ ಮೈಕ್ರೋಬಯಾಲಜಿ ಓದಿರಬೇಕು, ಇದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು. ಜೊತೆಗೆ ನಮ್ಮ ವಿಭಾಗಕ್ಕೆ ಆನ್ ಆವರೇಜ್ ನಮಗೆ 300-500 ಅಪ್ಲಿಕೇಶನ್ಸ್ ಬರ್ತಾ ಇದೆ. ಆ್ಯಕ್ಚುಲಾಗಿ ತುಂಬ ಕಾಂಪಿಟೇಷನ್ನು ಇದೆ. ಸೊ ವಿದ್ಯಾರ್ಥಿಗಳು ಅವರ ಡಿಗ್ರೀಲೂ ಚೆನ್ನಾಗಿ ಓದಿರಬೇಕು, ಮತ್ತು ಎಂಟ್ರೆನ್ಸಲ್ಲೂ ಚೆನ್ನಾಗಿ ಮಾಡಿ ನೆಕ್ಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಪ್ರವೇಶವನ್ನು ತಗೋಬೋದು. ಆ್ಯಕ್ಚುಲಾಗಿ
ಓಕೆ ಸರ್. ಸರ್, ಹಾಗೆ ಈಗ ನಿಮ್ ಡಿಪಾರ್ಟ್ಮೆಂಟ್ನ ಸೇರ್ಕೊಂಡಿರ್ತಾರೆ ಅವರು, ಅವರಿಗೆ ಮುಂದೆ ಪಿ ಹೆಚ್ ಡಿನೂ ಮಾಡಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ಸೊ ಅವ್ರು ಅದಕ್ಕೆ ಹೋಗ್ಲಿಕ್ಕೆ ಏನೇನು ಮಾನದಂಡ ಇದೆ ಅನ್ನೋದನ್ನ ಕೂಡ ತಿಳಿಸ್ಕೊಡಿ ಸರ್.
ಮೈಕ್ರೋಬಯಾಲಜಿ ಸಬ್ಜೆಕ್ಟು ಯಾವಾಗಲೂ ಒಂದು ಸಂಶೋಧನೆಗೆ ಕಂಪ್ಲೀಟ್ ಓಪನ್ ಆಗಿರುತ್ತೆ. ಕಾರಣ ನಮ್ಮ ಸುತ್ತ ಎಲ್ಲ ಕೋಟ್ಯಾಂತರ ಸೂಕ್ಷ್ಮಜೀವಿಗಳಿದ್ದಾವೆ, ನಮಗೆ ಗೊತ್ತಿರೋದು ಬರೀ 3% ಮಾತ್ರ. ಇನ್ನು 97% ಸೂಕ್ಷ್ಮಜೀವಿಗಳ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಹಂಗಿರೋದ್ರಿಂದ ತುಂಬ ರಿಸರ್ಚ್ನ ಒಂದು ಅವಶ್ಯಕತೆ ಇರುತ್ತೆ. ನಮಗೆ ಸುಮಾರು ಹೊಸ ಹೊಸ ಡಿಸೀಸ್ಗಳು ಬರ್ತಾ ಇದ್ದಾವೆ. COVID-19 ನಾವು ಯಾರು ಕೇಳೇ ಇರಲಿಲ್ಲ, ಸಡನ್ ಆಗಿ ಬಂತು. ಅದೇ ಥರ ಏಡ್ಸ್ ಯಾರು ಕೇಳಿರಲಿಲ್ಲ, ಸಡನ್ ಆಗಿ ಬಂತು. ಅದೇ ಥರ ಎಬೋಲಾ ಯಾರು ಕೇಳಿರಲಿಲ್ಲ, ಸಡನ್ ಆಗಿ ಬಂತು. ಹೀಗೆ ಹಲವಾರು ಹೊಸ ಹೊಸ ರೋಗಗಳು ಬರ್ತಾ ಇದ್ದಾವೆ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಕಂಡಿಡಲಿಕ್ಕೆ ಒಂದು ಮೇಜರ್ ಓಪನ್ ಸೋರ್ಸ್ ಇರುತ್ತೆ. ಅದು ಬಿಟ್ಟು ಯಾವಾಗಲೂ ನಮ್ಮ ಜೊತೆನೇ ಇರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಅವು ನಮ್ಮ ಒಳಿತುಗಾಗಿ ಇರ್ತವೆ ಆ್ಯಕ್ಚುಲಾಗಿ. ಸೊ ಅವುಗಳನ್ನ ಗುರುತಿಸೋದು ಒಂದು ಪ್ರಮುಖ ಕಾರ್ಯ ನಮ್ಮಲ್ಲಿದೆ ಆ್ಯಕ್ಚುಲಾಗಿ. ಯಾಕಂದ್ರೆ ನಮ್ಮ ಜೊತೆಗಿರೋ ಒಂದು ಒಳ್ಳೆ ಆರ್ಗ್ಯಾನಿಸಮ್ನ ನಾವೇ ಐಡೆಂಟಿಫೈ ಮಾಡಲಿಲ್ಲ, ನಾವೇ ರೆಕಗ್ನೈಸ್ ಮಾಡಲಿಲ್ಲ ಅಂತಂದರೆ ಅದು ಒಂದು ಎಲ್ಲೋ ಒಂದು ಕಡೆಗೆ ತಪ್ಪಾಗುತ್ತೆ ಅಂತ ಅನ್ಸುತ್ತೆ ನನಗೆ. ಅದನ್ನು ನಾವು ಗುರುತಿಸಿ ಅದನ್ನು ನಾವು ಬೆಳೆಸಿದ್ರೆ ಅವು ನಮ್ಮ ಜೊತೆಗೆ ಇರ್ತವೆ, ನಮ್ಮನ್ನೇ ಕಾಪಾಡ್ತವೆ ಅಂತ. ಸೊ ಈ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಂಶೋಧನೆ ಬೇಕಿದ್ರೆ ಮಾಡ್ಬೋದು. ನಮ್ಮ ವಿಭಾಗಕ್ಕೆ ಸಂಶೋಧನೆಗೆ ಬರಬೇಕು ಅಂತಂದರೆ ಮೊದಲನೇದಾಗಿ ಅವರು ನಮ್ಮ ವಿಶ್ವವಿದ್ಯಾನಿಲಯ ಎಲ್ಲ ಬೇರೆ ಸಬ್ಜೆಕ್ಟ್ಸ್ಗೆ ಕರೆದಂತಾರೆ ಎಂಟ್ರೆನ್ಸ್ ಎಕ್ಸಾಮ್ ಕಾಲ್ ಮಾಡುತ್ತೆ, ಅದನ್ನು ಕ್ವಾಲಿಫೈ ಆಗಬೇಕಾಗತ್ತೆ. ಸೊ ಯಾರು ಕ್ವಾಲಿಫೈ ಆಗ್ತಾರೋ ಅವ್ರಿಗೆ ಮಾತ್ರನೇ ನಮ್ಮ ವಿಭಾಗದಲ್ಲಿ ಸಂಶೋಧನೆ ಮಾಡ್ಬೋದಾಗಿರುತ್ತದೆ. ಜೊತೆಗೆ ನ್ಯಾಷನಲ್ ಲೆವೆಲಲ್ಲಿ ಸುಮಾರು ಎಕ್ಸಾಮ್ಸ್ ಇದೆ, CSIR ನೆಟ್ ಇರ್ಬೋದು, ICMR ಎಕ್ಸಾಮ್ ಇರ್ಬೋದು, ಗೇಟ್ ಎಕ್ಸಾಮ್ ಇರ್ಬೋದು, ಅಥವಾ KSET ಎಕ್ಸಾಮ್ ಇರ್ಬೋದು. ಸೊ ಇಂತಹ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಅವರು ತೇರ್ಗಡೆ ಆಗಿ ಬಂದರೆ ಅವ್ರಿಗೆ ಒಂದು ಡೈರೆಕ್ಟ್ ಎಂಟ್ರಿ ಸಿಕ್ಕುತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ.
ಓಕೆ ಸರ್. ಸರ್, ಹಾಗೆ ಈಗ ಯಾವುದೇ ಒಂದು ವಿದ್ಯಾರ್ಥಿ ಅಂದರೆ ಒಂದು ಗೋಲ್ ಇಲ್ಲದೆ ಅವರು ಯಾವುದನ್ನು ಓದ್ಲಿಕ್ಕೆ ಇಷ್ಟಪಡಲ್ಲ, ಅಂದರೆ ನಾನು ಈ ಥರ ಕೆಲಸ ಮಾಡಬೇಕು ಆ ಥರ ಇರುತ್ತೆ ಎಲ್ಲ. ಈವನ್ ವಿದ್ಯಾರ್ಥಿಗೆ ಅಷ್ಟೇ ಅಲ್ಲ, ಅವ್ರ ತಂದೆ ತಾಯಿಗಳಿಗೆ ಆಗಿರ್ಬೋದು, ಎಲ್ರಿಗೂ ಅದೊಂದು ಇದ್ದೇ ಇರುತ್ತೆ. ನನ್ನ ಮಗಳು ಅಥವಾ ಮಗ ಈ ಥರ ಕಂಪನಿಲೇ ಪ್ಲೇಸ್ ಆಗಬೇಕು ಆ ಥರ ಇರುತ್ತೆ. ಸೊ ಈಗ ನಿಮ್ಮ ವಿಭಾಗದ ವಿದ್ಯಾರ್ಥಿ ಆದಮೇಲೆ ಅವರಿಗೆ ಪ್ಲೇಸ್ಮೆಂಟ್ಸ್ ಅವಕಾಶಗಳು ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ?
ಹೌದು, ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನದಲ್ಲಿರುವಂತಹ ಒಂದು ಪ್ರಶ್ನೆನ ಕೇಳ್ತಾ ಇದ್ರೆ ಕೀರ್ತನ, ನೀವು ನಾನು ಓದೋದ ಮೇಲೆ ಏನು ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಇದ್ದೇ ಇರುತ್ತೆ.
ಹೌದು,
ಬರೀ ಓದಲಿಕ್ಕೆ ಅಷ್ಟೇ ಅಲ್ಲ ಒಂದು ಸಬ್ಜೆಕ್ಟು, ಓದಾದ್ಮೇಲಿದ್ದ ನನಗೆ ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಇದೇ ಒಂದು ರೀತಿಯಲ್ಲಿ ಥಿಂಕ್ ಮಾಡಬೇಕಾಗಿರುತ್ತದೆ. ಸೊ ಆ ಒಂದು ರೀತಿಯಲ್ಲಿ ನಾನು ಹೇಳಬೇಕು ಅಂತಂದರೆ, ಆ ಒಂದು ಡೈರೆಕ್ಷನಲ್ಲಿ ನಾನು ಹೇಳಬೇಕು ಅಂತಂದರೆ, ನಮ್ಮ ವಿಭಾಗದಲ್ಲಿ ನಾನು ಕಂಡಂತೆ 100% ಪ್ಲೇಸ್ಮೆಂಟ್ ಸಿಕ್ಕಿದೆ. ಯಾವೊಬ್ಬ ವಿದ್ಯಾರ್ಥಿಗಳು ಕೆಲಸ ಇಲ್ಲ ಅನ್ನೋ ಒಂದು ಕಷ್ಟ ಇನ್ನೂ ನಮ್ಮ ಅಧ್ಯಯನ ವಿಭಾಗಕ್ಕೆ ಬಂದಿಲ್ಲ. ಯಾವ ಥರ ಅಂತಂದರೆ, ಈಗ ಪ್ರತಿಯೊಂದು ಫುಡ್ ಇಂಡಸ್ಟ್ರೀಸ್ಗೂ, ಸುಮಾರು ಫುಡ್ ಇಂಡಸ್ಟ್ರೀಸ್ ಇದೆ, ಪ್ರತಿಯೊಂದು ಫುಡ್ ಇಂಡಸ್ಟ್ರೀಸ್ಗೂ ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ ಅಂತ ಒಂದು ಮಾಡಲೇಬೇಕಾಗಿರ್ತದೆ. ಎಲ್ಲ ಒಂದು ಫುಡ್ ಪ್ರಾಡಕ್ಟ್ ಹೊರಗಡೆ ಬರಬೇಕು ಅಂತಂದರೆ ಅದು ಮೈಕ್ರೋಬಯಾಲಜಿಕಲ್ ಅನಾಲಿಸಿಸ್ ಆಗಬೇಕು, ಯಾವುದೇ ವಿಧವಾದ ಇದರಲ್ಲಿ ಪ್ಯಾಥೋಜನ್ಸ್ ಇಲ್ಲ ಅಂತ ಕಂಪಲ್ಸರಿಯಾಗಿ ಕನ್ಫರ್ಮ್ ಆಗಬೇಕು. ಸೊ ಈ ಒಂದು ಕೆಲಸಕ್ಕೆ ಮೈಕ್ರೋಬಯಾಲಜಿ ಓದ್ದಂಥವ್ರು ಕಂಪಲ್ಸರಿಯಾಗಿ ಬೇಕಾಗಿರುತ್ತೆ. ಹಂಗಾಗಿ ಎಲ್ಲ ಫುಡ್ ಇಂಡಸ್ಟ್ರೀಸಲ್ಲೂ ವಿದ್ಯಾರ್ಥಿಗಳು ಹೋಗ್ತಾರೆ. ಅದು ಬಿಟ್ಟು ಇತ್ತೀಚೆಗೆ ಫಾರ್ಮಕಾಲಜಿ ಇರ್ಬೋದು ಅಥವಾ ಫಾರ್ಮಸಿ ಇರ್ಬೋದು, ಇಲ್ಲಿ ಹೊಸ ಹೊಸ ಡ್ರಗ್ಸ್ ಆಗಿರ್ಬೋದು ಅಥವಾ ಇರೋಂತಹ ಡ್ರಗ್ನ ಟೆಸ್ಟ್ ಮಾಡೋದಾಗಿರ್ಬೋದು ಎಗೇನ್ಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಕಂಡಿಡ್ದಂತಹ ಒಂದು ಡ್ರಗ್ ವರ್ಕ್ ಆಗುತ್ತೋ ಇಲ್ವೋ ಅಂತ ನೋಡಬೇಕು ಅಂತಂದರೆ ಅಲ್ಲಿ ಮತ್ತೆ ಮೈಕ್ರೋಬಯಾಲಜಿ ಬೇಕಾಗಿರುತ್ತೆ. ಸೊ ಎಲ್ಲ ಫಾರ್ಮಸಿ ಇಂಡಸ್ಟ್ರೀಸಲ್ಲೂ ಮೈಕ್ರೋಬಯಾಲಜಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಸರಿಯಾದ ಅವಕಾಶಗಳಿರುತ್ತೆ. ಮತ್ತು ಇನ್ನೊಂದು ಭಾಗಕ್ಕೆ ಬಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೇಲೇ ಡಿಪೆಂಡ್ ಆಗಿರೋ ಸುಮಾರು ಇಂಡಸ್ಟ್ರೀಸ್ ಇದೆ, ಲೈಕ್ ಫುಡ್ ಕಲರೆಂಟ್ಸ್ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು ಅಥವಾ ಫುಡ್ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಯಾವುದೋ ಒಂದು ಫುಡ್ಡಿಂದ ಒಂದು ಫುಡ್ ಪ್ರೊಡಕ್ಷನ್ ಮಾಡೋದಾಗಿರ್ಬೋದು, ಡೈರಿ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಬ್ರೇವರೀಸ್ ಆಗಿರ್ಬೋದು. ಬ್ರೇವರೀಸಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೇಜರ್ ರೋಲ್ ಇದೆ ಆ್ಯಕ್ಚುಲಾಗಿ, ಡೈರಿಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೇಜರ್ ರೋಲ್ ಇದೆ ಆ್ಯಕ್ಚುಲಾಗಿ. ಸೊ ಇಲ್ಲೆಲ್ಲನೂ ಮೈಕ್ರೋಬಯಾಲಜಿ ಬಗ್ಗೆ ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ತಿಳ್ಕೊಂಡಿರೋ ಅವಶ್ಯಕತೆ ತುಂಬ ಇರುತ್ತೆ. ಸೊ ಅಲ್ಲಿಗೆಲ್ಲನೂ ನಮ್ಮ ಸ್ಟೂಡೆಂಟ್ಸು ಫಿಟ್ ಆಗ್ತಾರೆ ಆ್ಯಕ್ಚುಲಾಗಿ.
ಓಕೆ ಸರ್. ಸರ್, ಹಾಗೆ ನಿಮ್ಮ ವಿಭಾಗದ ಅಂತಾರಾಷ್ಟ್ರೀಯ ಕೊಲಾಬ್ರೇಷನ್ ಅಂದ್ರೆ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಏನಿದೆ ಅದರ ಬಗ್ಗೆ ನಮ್ಗೊಂಚೂರು ವಿವರಣೆ ಕೊಡ್ತೀರಾ?
ಖಂಡಿತವಾಗು ಖಂಡಿತವಾಗು. ನಮ್ಮ ವಿಭಾಗ ಸಣ್ಣ ವಿಭಾಗ, ಈಗ ಸದ್ಯಕ್ಕೆ ಇರೋರೇ ನಾವು 3 ಜನ ಆ್ಯಕ್ಚುಲಾಗೆ. ಆದರೆ 3 ಜನನೂ ತುಂಬ ಅಚ್ಚುಕಟ್ಟಾಗಿ ತುಂಬ ಸಿನ್ಸಿಯರ್ ಆಗಿ ಸಂಶೋಧನೆ ಮಾಡ್ತಾಯಿದ್ರೆ ಅಂತ ಹೇಳಕ್ಕೆ ನನ್ನ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಭಾವಿಸ್ತೀನಿ ನಾನು ಆ್ಯಕ್ಚುಲಾಗೆ. ಜೊತೆಗೆ ಬರೀ ಸಂಶೋಧನೆ ಅಷ್ಟೇ ಮಾಡ್ತಾ ಇಲ್ಲ, 3 ಜನನೂ ವಿ ಆರ್ ಇನ್ವಾಲ್ವ್ ಇನ್ ಗೆಟಿಂಗ್ ಕೊಲಾಬ್ರೇಷನ್ ಫ್ರಮ್ ದಿ ಇಂಟರ್ನ್ಯಾಷನಲ್ ಸೈಂಟಿಸ್ಟ್. ಲೈಕ್ ಆ ಒಂದು ದಿಕ್ಕಿನಲ್ಲಿ ಹೇಳಬೇಕು ಅಂತಂದರೆ ನಮ್ಮ ವಿಭಾಗದಲ್ಲಿರೋರು ಎಲ್ಲರೂ ಪೋಸ್ಟ್ ಡಾಕ್ ಮಾಡಿದ್ದಾರೆ, ಎಲ್ಲರೂ ಒಳ್ಳೊಳ್ಳೆ ಕಂಟ್ರೀಲಿ ಪೋಸ್ಟ್ ಡಾಕ್ ಮಾಡ್ಕೊಂಡು ಬಂದಿದ್ದಾರೆ. ಶುಭಾಗೋಪಾಲ್ ಅವರು ಇರ್ಬೋದು, ಜರ್ಮನಿಲಿ ಪೋಸ್ಟ್ ಡಾಕ್ ಮಾಡಿದ್ದಾರೆ. ಸತೀಶ್ ಅವರು ಇರ್ಬೋದು, ಅವರು USAಯಲ್ಲಿ ಪೋಸ್ಟ್ ಡಾಕ್ ಮಾಡಿದ್ದಾರೆ. ಇನ್ನು ನನ್ನ ಒಂದು ಕಡೆಗೆ ಬಂದರೆ ನಾನು USAಯಲ್ಲಿ ಪೋಸ್ಟ್ ಡಾಕ್ ಮಾಡ್ಕೊಂಡು ಬಂದೆ. ಸೊ ಬರೀ ನಾವು ಪೋಸ್ಟ್ ಡಾಕ್ ಅಷ್ಟೇ ಮಾಡ್ಕೊಂಡು ಬರಲಿಲ್ಲ, ಅಲ್ಲಿಂದ ಒಂದಷ್ಟು ಕೊಲಾಬ್ರೇಷನ್ನು ತೊಗೊಬಂದ್ವಿ ಆ್ಯಕ್ಚುಲಾಗೆ. ಸೊ ಒಂದು ಕೊಲಾಬ್ರೇಷನ್ ತೊಗೊಂಡು ವಿಧ ವಿಧವಾದ ಪ್ರಾಜೆಕ್ಟ್ಗಳಿರ್ಬೋದು, ಅಲ್ಲಿಂದ ಬರ್ತಕ್ಕಂತಹ ಒಂದು ಸಹಾಯಗಳಿರ್ಬೋದು, ಇವನ್ನೆಲ್ಲ ತಗೊಂಡು ನಮ್ಮ ವಿಭಾಗದಿಂದ ಒಂದು ಒಳ್ಳೆ ಸಂಶೋಧನೆ ನಡೀತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆ್ಯಕ್ಚುಲಾಗಿ.
ಓಕೆ ಸರ್, ಥ್ಯಾಂಕ್ ಯು. ಸರ್, ನಿಮ್ಮ ವಿಭಾಗದಲ್ಲಿ ಮುಂದಿನ ಗುರಿಗಳು ಮತ್ತು ಧ್ಯೇಯಗಳು ಅಂತ ಏನಾದರೂ ಇರುತ್ತೆ ಅಲ್ವಾ, ಅದ್ರ ಬಗ್ಗೆ ನಮಗೆ ಒಂಚೂರು ಹೇಳ್ಬೋದಾ?
ಮುಂದಿನ ಗುರಿಗಳು ಅಂತ ಬಂದಿದ್ದೇ ಆದರೆ ಒಂದಷ್ಟು ಊಹಿಸಲು ಮಟ್ಟದಲ್ಲೇ ಇಲ್ಲ ಅನಿಸುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ ಫ್ಯೂಚರ್ ಅಂತ ನನ್ನ ಒಂದು ನಮ್ಮ ಊಹೆಗೆ ನಿಲ್ಕದ್ದಾಗಿದೆ ಆ್ಯಕ್ಚುಲಾಗಿ. ಮುಂದೇನಾಗುತ್ತೆ, ಮುಂದೇನಾಗಬಹುದು ಅನ್ನೋ ಒಂದು ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಸೊ ನಮ್ಮ ವಿಭಾಗ ಒಂದಷ್ಟು ಅಂಶಗಳನ್ನ ಇಟ್ಕೊಂಡಿದೆ ಆ್ಯಕ್ಚುಲಾಗಿ. ಮುಂದೆ ನಮ್ಮ ಅಧ್ಯಯನ ವಿಭಾಗದಿಂದ ಒಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಕಲ್ಚರ್ ಕಲೆಕ್ಷನ್ ಸೆಂಟರ್ಸ್ ಅಂತ ಒಂದು ಡೆವಲಪ್ ಮಾಡಿಬಿಟ್ಟು ಅದನ್ನು ಎಲ್ಲೆಲ್ಲಿ ಉಪಯೋಗಗಳಿದಾವೆ ಅದು ಅಲ್ಲಿ ಬಗ್ಗೆ ಕೊಡಬೇಕು ಅಂತಾಗಿರ್ಬೋದು. ಮತ್ತು ಈ ಹಿಂದೆ ಪ್ರೊಫೆಸರ್ ಶಂಕರ್ ಭಟ್ ಅವರು ಒಂದು ಪ್ಲಾಂಟ್ ಕ್ಲಿನಿಕ್ ಅಂತ ಒಂದು ಶುರು ಮಾಡಿರ್ತಾರೆ ಆ್ಯಕ್ಚುಲಾಗಿ. ಅಂದರೆ ಈ ನಮ್ಮ ಲೋಕಲಲ್ಲಿರೋಂತಹ ಪ್ಲಾಂಟ್ ಡಿಸೀಸಸ್ನ ಐಡೆಂಟಿಫೈ ಮಾಡಿ ಅದನ್ನು ಕ್ಯೂರ್ ಮಾಡೋದಕ್ಕೆ ಬೇಕಾದಂತಹ ಒಂದು ಅಂಶವನ್ನು ಅವರು ನೀಡಲಿಕ್ಕೆ ತುಂಬ ಇಚ್ಛೆಪಡ್ತಿದ್ರು. ಸೊ ಅಂತಹ ಒಂದು ಕಾರ್ಯವನ್ನು ಮುಂದುವರಿಸಬೇಕು ಅಂತ ನಾವು ಅಂದ್ಕೋತಾ ಇದ್ದೀವಿ. ಅದು ಬಿಟ್ಟು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸ್ಬಿಟ್ಟು ಒಳ್ಳೊಳ್ಳೆ ಮೈಕ್ರೋಬಯಾಲಜಿಸ್ಟ್ಗಳನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ಗುರಿನ ಇಟ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.
ಓಕೆ ಸರ್, ನಿಮ್ಮ ಈ ಎಲ್ಲ ಗುರಿಗಳು ಆದಷ್ಟು ಬೇಗ ಈಡೇರಲಿ ಅನ್ನೋದೇ ನಮ್ಮದು ಆಸೆ. ನಮ್ಮ ರೇಡಿಯೋ ಮಾನಸ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಎಂಡಿವಿಯರ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಸರ್.
ಥ್ಯಾಂಕ್ ಯು ಕೀರ್ತನ ಅವರೇ, ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ಮಾತಾಡಿದ ನನಗೆ ಖುಷಿ ಆಯಿತು. ಥ್ಯಾಂಕ್ ಯು
ಸರ್. ಸರ್, ಕೊನೆಯದಾಗಿ ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ನಿಮ್ಮ ಒಂದು ಕಿರುಮಾತು.
ತುಂಬ ಇಷ್ಟವಾದ ಮತ್ತು ತುಂಬ ದೊಡ್ಡ ಪ್ರಶ್ನೆ ಅನಿಸುತ್ತೆ ನನಗೆ ಕೀರ್ತನ ಇದು. ಯಾಕೆ ಅಂತಂದರೆ ಒಬ್ಬ ವಿದ್ಯಾರ್ಥಿಯಾಗಿ ಮಾನಸಗಂಗೋತ್ರಿ ಅನ್ನೋ ಒಂದು ಸ್ಥಳಕ್ಕೆ ಬರಬೇಕು ಅಂತಂದರೆ ಅವನು ಯಾವುದೋ ಒಂದು ಜನ್ಮದಲ್ಲಿ ಮಾಡಿದ ಪುಣ್ಯ ಅಂತ ಅನಿಸುತ್ತೆ ನನಗೆ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಅನಿಸ್ಬೋದು ನಾನು ಮಾನಸಗಂಗೋತ್ರಿಗೆ ಹೋಗೋದು ಓದಲಿಕ್ಕೆ ಮಾತ್ರ ಅಂತಲ್ಲ, ಬಟ್ ನಾನು ಅಂದ್ಕೋತೀನಿ ಅವ್ರು ಬರೀ ಓದಲಿಕ್ಕೆ ಅಷ್ಟೇ ಬರೋಲ್ಲ, ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ತಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅಂತ. ಮಾನಸ ಗಂಗೋತ್ರಿ ಅವ್ರಿಗೆ ಹೇಳಿಕೊಡುತ್ತೆ ನಿಮ್ಮ ಫ್ಯೂಚರ್ ಹೇಗಿರಬೇಕು ಅಂತ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಸುಮಾರು ಉಪಯೋಗಗಳನ್ನು ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಿದೆ ಸ್ಟೂಡೆಂಟ್ಸ್ಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲರೂ ಅವರಿರೋಂತಹ ಈ ಒಂದು ಸಮಯವನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಮಾನಸ ಗಂಗೋತ್ರಿಲಿ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಒಂದು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಒಂದು ಆಶಿಸುತ್ತಾ ನಾನು ಎಲ್ಲ ಮಕ್ಕಳನ್ನ ಅವ್ರದ್ದು ಜೀವನ ತುಂಬ ಚೆನ್ನಾಗಿರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಆ್ಯಕ್ಚುಲಿ.
ಥ್ಯಾಂಕ್ ಯು ಸೋ ಮಚ್ ಸರ್. ಆತ್ಮೀಯ ಕೇಳುಗರೆ, ಈವರೆಗೂ ನಮ್ಮ ರೇಡಿಯೋ ಮಾನಸ 89.6 FM ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡ ಸೂಕ್ಷ್ಮ ಜೀವಶಾಸ್ತ್ರ ಅಧ್ಯಯನ ವಿಭಾಗದ ಅಧ್ಯಕ್ಷರು ಹಾಗೂ ಪ್ರಾಧ್ಯಾಪಕರು ಆದ ಪ್ರೊಫೆಸರ್ MY ಶ್ರೀನಿವಾಸ್ ರವರಿಗೆ ನಮ್ಮ ರೇಡಿಯೋ ಮಾನಸ 89.6 FM ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
ಥ್ಯಾಂಕ್ ಯು ವೆರಿ ಮಚ್.